ಅಂತಿಮ ಸಿದ್ಧಾಂತ. ವೇದ ಅಂದರೆ ಜ್ಞಾನ. ಈ ವೇದವು ವಿದ್ಧಾತುವಿನಿಂದ ಬಂದಿದೆ. ವೇತ್ತಿ ವೇದ ವಿದಜ್ಞಾನೆ ವಿದ್ಧಾತು. ವೇದ ಅಂದರೆ ಜ್ಞಾನ. ಎಷ್ಟೊಂದು ವಿಧ ವಿಧವಾದ ಜ್ಞಾನಗಳಿವೆ, ಎಲ್ಲವನ್ನು ವೇದಗಳಿಂದ ಪಡೆಯಬಹುದು. ಉದಾಹರಣೆಗೆ ಧನುರ್ವೇದ, ಆಯುರ್ವೇದ, ಋಗ್ವೇದ, ಸಾಮವೇದ, ಈ ರೀತಿಯಲ್ಲಿ ವಿಧ ವಿಧವಾದ ವೇದದ ಶಾಖೆಗಳಿವೆ, ಬ್ರಾಂಚಸ್. ಆದರೆ ವೇದಗಳನ್ನು ಅರಿಯುವ ಉದ್ದೇಶವು ಭಗವಂತನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು, ಬೇರೇನೂ ಅಲ್ಲ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯಃ. ಯಾವ ಜ್ಞಾನದ ಪುಸ್ತಕವನ್ನು ತೆಗೆದುಕೊಂಡರೂ ಸರಿ, ಎಷ್ಟೊಂದು ನಿಜವಾದ ಜ್ಞಾನವನ್ನು ನೀಡುವ ಪುಸ್ತಕಗಳಿವೆ, ಆದರೆ ಅಂತಿಮವಾಗಿ ಆ ಕೃಷ್ಣನನ್ನು ಅರಿಯುವ ಮಟ್ಟಕ್ಕೆ ಬಂದರೆ ಆಗ ಜ್ಞಾನವು ಪರಿಪೂರ್ಣ, ಸಂಪೂರ್ಣ. ಆದ್ದರಿಂದ ಕೃಷ್ಣನು ಹೇಳುತ್ತಾನೆ, ಬಹೂನಾಂ ಜನ್ಮನಾಂ ಅಂತೆ. ವೇದಗಳನ್ನೆಲ್ಲ ಓದಿದ ನಂತರ, ತಿಳಿದ ನಂತರ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಯಾರು ಬುದ್ಧಿವಂತನೋ, ಜ್ಞಾನಿಯೋ, ಅವನು ಕೃಷ್ಣನಿಗೆ ಶರಣಾಗುತ್ತಾನೆ. ಏಕೆ? ವಾಸುದೇವ ಸರ್ವಮಿತಿ. ಏಕೆಂದರೆ ವಾಸುದೇವನೇ ಅಂದರೆ ಕೃಷ್ಣನೇ ಎಲ್ಲ. ಪರಸ್ಯ ಬ್ರಹ್ಮಣ ಶಕ್ತಿ. ನಾವು ಏನೇನು ನೋಡುತ್ತಿದ್ದೇವೆಯೋ, ಅನುಭವಿಸುತ್ತಿದ್ದೇವೆಯೋ, ಅವೆಲ್ಲವೂ ಆ ಕೃಷ್ಣನ ಶಕ್ತಿ, ಎನರ್ಜಿ. ಈ ಭೌತಿಕ ಪ್ರಕೃತಿ ಕೂಡ ಕೃಷ್ಣನ ಶಕ್ತಿಯೇ. ಆ ಆಧ್ಯಾತ್ಮಿಕ ಪ್ರಕೃತಿ ಕೂಡ ಕೃಷ್ಣನ ಶಕ್ತಿಯೇ. ಬ್ರಹ್ಮ ಜ್ಯೋತಿಯು ಕೂಡ ಕೃಷ್ಣನ ಶಕ್ತಿಯೇ. ಎಲ್ಲರ ಹೃದಯದಲ್ಲಿ ಹಾಗೂ ಅಣುವಿನಲ್ಲಿರುವ ಪರಮಾತ್ಮನು ಕೂಡ ಕೃಷ್ಣನ ಶಕ್ತಿಯೇ. ಈ ರೀತಿಯಲ್ಲಿ ನಾವು ಏನೇನು ನೋಡುತ್ತಿದ್ದೇವೆಯೋ ಅವೆಲ್ಲವೂ ಕೃಷ್ಣನ ಶಕ್ತಿಗಳೇ. ಇದನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೇ ಬುದ್ಧಿವಂತರು, ಜ್ಞಾನಿ. ವಿಷ್ಣು ಪುರಾಣದಲ್ಲಿ ಹೀಗೆ ಹೇಳಿದೆ, ಏಕದೇಶ ಸ್ಥಿತಸ್ಯಾಗ್ನಿ ಜ್ಯೋತ್ಸ್ನಾ ವಿಸ್ತಾರಿಣಿ ಯಥ ಪರಸ್ಯ ಬ್ರಹ್ಮಣ ಶಕ್ತಿ ತಥೇದಂ ಅಖಿಲಂ ಜಗತ್. ಅಖಿಲಂ ಜಗತ್, ಅಖಿಲಂ ಜಗತ್ ಅಂದರೆ ಇಡೀ ಜಗತ್ತು ಕೃಷ್ಣನ ಶಕ್ತಿಯೇ. ಪರಸ್ಯ ಬ್ರಹ್ಮಣ ಶಕ್ತಿ, ಪರಬ್ರಹ್ಮನ್ ಕೂಡ ಕೃಷ್ಣನೇ. ನಾವು ಬ್ರಹ್ಮನ್, ಆತ್ಮ, ಆದರೆ ಕೃಷ್ಣನು ಪರಬ್ರಹ್ಮನ್, ಪರಮಾತ್ಮ. ನಾವು ಕೂಡ ಕೃಷ್ಣನ ಅಂಶಗಳೇ, ಆದ್ದರಿಂದ ನಾವು ಕೂಡ ಬ್ರಹ್ಮನ್ ಎಂದು ಅನ್ನಿಸಿಕೊಳ್ಳುತ್ತೇವೆ. ಒಂದು ದೊಡ್ಡ ಬೆಂಕಿಯ ಜ್ವಾಲೆ ಇದೆ, ಆದರೆ ಕಿಡಿಯನ್ನು ಅಥವಾ ಫೈರ್ ಸ್ಪಾರ್ಕ್ ಅನ್ನು ಕೂಡ ಬೆಂಕಿ ಎಂದೇ ಎಷ್ಟೊಂದು ಬಾರಿ ಹೇಳಲಾಗುತ್ತದೆ. ಆದರೆ ಬೆಂಕಿಯ ಕಿಡಿಗೆ ಇರುವ ಶಕ್ತಿ ಬೇರೆ, ಬೆಂಕಿಗೆ ಇರುವ ಶಕ್ತಿಯೇ ಬೇರೆ. ಆದ್ದರಿಂದ ನಾನು ಬ್ರಹ್ಮನ್, ಅಹಂ ಬ್ರಹ್ಮಾಸ್ಮಿ, ಇದು ಮಾತ್ರ ಸಂಪೂರ್ಣ ಅರಿವು ಅಲ್ಲ. ಒಂದು ಹಂತದಲ್ಲಿ ನಾನು ಬ್ರಹ್ಮನ್, ಭಗವಂತನು ಬ್ರಹ್ಮನ್, ನಾನು ಆತ್ಮ, ಭಗವಂತನು ಆತ್ಮ ಎನ್ನುವುದು ಸರಿ, ಅದು ಕೂಡ ಜ್ಞಾನವೇ. ಆದರೆ ಇದು ಸಂಪೂರ್ಣತೆಯಲ್ಲ. ಅಷ್ಟು ಮಾತ್ರ ಜ್ಞಾನವಿದ್ದರೆ ಸಾಲದು. ನಾನು ಬ್ರಹ್ಮನ್, ಆದರೆ ಭಗವಂತನು ಪರಬ್ರಹ್ಮನ್, ಎಲ್ಲ ಬ್ರಹ್ಮನ್ಗಳಿಗೂ ಒಡೆಯನು. ನಾನು ಆತ್ಮ, ಆದರೆ ಭಗವಂತನು ಪರಮಾತ್ಮ, ಆದರೆ ಪರಮಾತ್ಮನು ಎಲ್ಲ ಆತ್ಮಗಳ ಒಡೆಯನು. ಇದನ್ನು ಅರಿಯುವವನು ಬುದ್ಧಿಶಾಲಿ. ಇದಕ್ಕಿಂತ ಇನ್ನೂ ಜ್ಞಾನವನ್ನು ತಿಳಿಯುವ ಹಂತವೂ ಉಂಟು, ಇನ್ನೂ ಇದೆ. ಕೆಲವು ಶತಾಬ್ದಗಳಿಂದ ಬರುತ್ತಿರುವ ಅನೇಕ ತತ್ವಜ್ಞಾನಗಳಿವೆ, ಫಿಲಾಸಫಿಗಳು ಇವೆ, ತುಂಬ ಪ್ರಸಿದ್ಧಿ ಪಡೆದಿರುವ ಸಿದ್ಧಾಂತಗಳಿವೆ. ಅವುಗಳು ಶೂನ್ಯವಾದ, ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಅಚಿಂತ್ಯ ಭೇದಾಭೇದ, ಈ ರೀತಿಯಲ್ಲಿ ಆರು ಪ್ರಮುಖ ತತ್ವಜ್ಞಾನಗಳಿವೆ. ಇವುಗಳನ್ನೆಲ್ಲ ನಾವೀಗ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೆಯದಾಗಿ ಶೂನ್ಯವಾದಿ ಸಿದ್ಧಾಂತ. ವೇದಗಳು ಎಲ್ಲ ವರ್ಗದವರನ್ನು ನಿಧಾನವಾಗಿ ಭಗವಂತನ ಚರಣ ಕಮಲಗಳಿಗೆ ಎಳೆಯಲು ರಚಿಸಲ್ಪಟ್ಟಿದೆ, ನೀಡಲಾಗಿದೆ. ಯಾವ ವರ್ಗದವರನ್ನು, ಯಾವ ಜನರನ್ನೂ ಬಿಡುವುದಿಲ್ಲ ವೇದಗಳು. ಒಬ್ಬ ವ್ಯಕ್ತಿಯು ಒಂದನೆಯ ತರಗತಿಯ ವಿದ್ಯಾರ್ಥಿ ಆಗಿರಲಿ, ಅಥವಾ ಹತ್ತನೇ ತರಗತಿಯ ವಿದ್ಯಾರ್ಥಿ ಆಗಿರಲಿ, ಅಥವಾ ಪದವಿ ಪೂರ್ವಕ ವಿದ್ಯಾರ್ಥಿ ಕೂಡ ಆಗಿರಲಿ, ಎಲ್ಲರನ್ನೂ ಎಳೆಯುತ್ತದೆ ವೇದಗಳು. ಅಂದರೆ ಕೆಳಮಟ್ಟದ ಜನರಿಂದ ಹಿಡಿದು ಅತಿ ಬುದ್ಧಿವಂತನವರಿಗೂ ಈ ವೇದಗಳನ್ನು ನೀಡಲಾಗಿದೆ. ಪುರಾಣಗಳು ಅಷ್ಟೇ, 18 ಪುರಾಣಗಳು. 6 ಪುರಾಣಗಳು ಸತ್ವಗುಣದವರಿಗಾಗಿ, ಮತ್ತು 6 ಪುರಾಣಗಳು ರಜೋಗುಣದಲ್ಲಿ ಇರುವವರಿಗಾಗಿ, ಇನ್ನು 6 ಪುರಾಣಗಳು ತಮೋಗುಣದಲ್ಲಿರುವವರಿಗಾಗಿ. ಈ ರೀತಿಯಲ್ಲಿ ಎಲ್ಲ ವರ್ಗದ ಜನರನ್ನು ವೇದಗಳು ಆಕರ್ಷಿಸುತ್ತದೆ. ಈ ಕಾರಣದಿಂದಲೇ ಎಷ್ಟೊಂದು ದೇವತೆಗಳು, ಎಷ್ಟೊಂದು ಪೂಜೆ ವಿಧಾನಗಳು, ಎಷ್ಟೊಂದು ವಿಧ ವಿಧವಾದ ಆಚರಣೆಗಳು. ಕೆಲವೊಮ್ಮೆ ಹಿಂದೂ ಮತಕ್ಕೆ ಸೇರದಿರುವವರು ಹಿಂದೂ ಜನರ ಆಚರಣೆಯನ್ನು ಅಪಹಾಸ್ಯ ಮಾಡುತ್ತಾರೆ. ಹಿಂದೂ ಮತದಲ್ಲಿ ಇರುವವರು ಕೂಡ ಅನೇಕ ಮಂದಿ ನಾಸ್ತಿಕರಾಗಿ ವೇದಗಳನ್ನು ಅಲಕ್ಷ್ಯಪಡಿಸುತ್ತಾರೆ, ಅಪಹಾಸ್ಯ ಮಾಡುತ್ತಾರೆ. ಜನರಿಗೆ ಏಕೆ ವೇದಗಳಲ್ಲಿ ವಿಧ ವಿಧವಾದ ದೈವಾರಾಧನೆಗಳು ನೀಡಿದೆ ಎಂದು ಗೊತ್ತಿಲ್ಲ, ಜ್ಞಾನವಿಲ್ಲ. ಎಲ್ಲವನ್ನು ಅರಿತವನ ಬಳಿ ಈ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. ಏಕೆ ವೇದಗಳಲ್ಲಿ ಎಷ್ಟೊಂದು ದೈವಾರಾಧನೆಗಳನ್ನು ನೀಡಲ್ಪಟ್ಟಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದಲೇ ಶಾಸ್ತ್ರಗಳಲ್ಲಿ 4 ಸ್ಕೂಲ್ಗಳನ್ನು ಹೇಳಿದೆ, ಆಧ್ಯಾತ್ಮಿಕ ವಿದ್ಯಾಸಂಸ್ಥೆಗಳನ್ನು ಹೇಳಿದೆ. ಈ ಆಧ್ಯಾತ್ಮಿಕ ವಿದ್ಯಾಸಂಸ್ಥೆಗಳಿಗೆ ಸಂಪ್ರದಾಯಗಳು ಎಂದು ಹೇಳುತ್ತೇವೆ. ಇದನ್ನು ನಾನು ನಿಮಗೆ ವಿವರವಾಗಿ ನಿಜವಾದ ಗುರು ಯಾರು ಎಂಬ ಉಪನ್ಯಾಸದಲ್ಲಿ ವಿವರಿಸಿದ್ದೇನೆ. ಈ ಸಂಪ್ರದಾಯದಲ್ಲಿ ಬರುತ್ತಿರುವಂತಹ ಗುರುಗಳ ಬಳಿ ಯಾರಾದರೂ ಶರಣಾಗುತ್ತಾರೋ ಅವರಿಗೆ ಈ ಅಪಹಾಸ್ಯ ಮಾಡುವ ಜನರಿಗೆ ಉತ್ತರಗಳನ್ನು ನೀಡುವ ಜ್ಞಾನವು, ಬುದ್ಧಿಶಕ್ತಿಯು ಸುಲಭವಾಗಿ ಬರುತ್ತದೆ. ಅವರಿಗೆ ನಾವು ಚೆನ್ನಾಗಿ ಅರ್ಥ ಮಾಡಿಸಬಹುದು. ಆದ್ದರಿಂದ ನಾವು ಗುರುವಿಗೆ ಶರಣಾಗಬೇಕು. ಸಹಜವಾಗಿ ಒಂದೊಂದು ಅವಧಿಯಲ್ಲಿ ಒಂದೊಂದು ಸಂಪ್ರದಾಯದ ಆಚಾರ್ಯರು ಅತಿ ವೇಗವಾಗಿ ಜೀವಾತ್ಮಗಳನ್ನು ಆಕರ್ಷಿಸುತ್ತಾರೆ, ಕರುಣೆಯ ಮಳೆಯನ್ನು ಸುರಿಯುತ್ತಾರೆ. ನಾವು 12ನೆಯ ಶತಾಬ್ದದಲ್ಲಿ ನೋಡಿದಂತೆ ಹೇಗೆ ಕರುಣಾಸಾಗರರಾದ ಶ್ರೀ ರಾಮಾನುಜಾಚಾರ್ಯರು 120 ವರ್ಷಗಳಿದ್ದು ಜನರನ್ನು ಆ ಭಗವಂತನಾದ ವಿಷ್ಣುವಿಗೆ 100,000,000,000 ಜನರನ್ನು ಶರಣು ಮಾಡಿಸಿದರು. ಅದೇ ರೀತಿಯಲ್ಲಿ ಶ್ರೀ ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯದ ಆಚಾರ್ಯರಾದ ಶ್ರೀಲ ಪ್ರಭುಪಾದರು ಈಗಿನ ಭಯಂಕರ ಅವಧಿಯಲ್ಲಿ 100,000,000,000 ಜನರನ್ನು ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ಕೃಷ್ಣನ ಭಕ್ತರಾಗಿ ಮಾರ್ಪಡಿಸುತ್ತಲೇ ಇದ್ದಾರೆ. ಇದು ಅವರ ಮಹಿಮೆ. ಈಗ ಈ ಭಯಂಕರವಾದ ಅವಧಿಯಲ್ಲಿ ನಿಮ್ಮಲ್ಲಿ ಈ ಬಾಲಗೋವಿಂದ ದಾಸನ ಬೇಡಿಕೆ ಏನೆಂದರೆ, ಈ ಮಹಾತ್ಮನನ್ನು, ಶ್ರೀಲ ಪ್ರಭುಪಾದನನ್ನು ನಿಮ್ಮ ಗುರುಗಳಾಗಿ ಸ್ವೀಕರಿಸಿ, ಅವರು ಹಾಕಿದ ನಿಯಮಗಳನ್ನು ಆಚರಿಸಿ. ಅವರು ಹಾಕಿದ ನಿಯಮಗಳೇನು? ಜೂಜು ಆಡಬಾರದು, ಅನೈತಿಕವಾಗಿ ಕಾಮಿಸಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಹಾಗೂ ಮಾಂಸವನ್ನು ತಿನ್ನಬಾರದು, ಮೊಟ್ಟೆಯನ್ನು ಕೂಡ, ಹಾಗೂ ಪ್ರತಿದಿನ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಬೇಕು. 1-2 ಗಂಟೆಗಳ ಕಾಲ ಹಿಡಿಯುತ್ತದೆ. ಈ ರೀತಿಯಲ್ಲಿ ನೀವು ಮಾಡಿದರೆ, ಶ್ರೀಲ ಪ್ರಭುಪಾದರ ಆಜ್ಞೆಯನ್ನು ಪಾಲಿಸಿದರೆ ಖಂಡಿತವಾಗಿಯೂ ನೀವು ಕೂಡ ಅವರ ಶಿಷ್ಯರಾಗುತ್ತೀರ. ಅವರ ಪುಸ್ತಕಗಳನ್ನು ಓದಿ, ಅವರ ದಾಸರು ಮಾಡುವ ಉಪನ್ಯಾಸಗಳನ್ನು ಕೇಳಿ, ಅವರು ಹೇಳಿರುವ ಉಪನ್ಯಾಸಗಳನ್ನು ಕೇಳಿ. ಅವರು ವಾಣಿ ಸ್ವರೂಪದಲ್ಲಿ 10,000 ವರ್ಷಗಳಿರುತ್ತೇನೆ, ನಾನೇ ಗುರುಗಳಾಗಿ ಎಲ್ಲರನ್ನೂ ಈ ಕಲಿಯುಗದಲ್ಲಿ ಕಾಪಾಡುತ್ತೇನೆ ಎಂದು ಹೇಳಿದ್ದಾರೆ. ಈ ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ಅಂತಹ ನಿಷ್ಕಲಂಕವಾದ, ಪರಿಶುದ್ಧವಾದ, ಪರಮ ಭಕ್ತರಾದ ಮಹಾಭಾಗವತೋತ್ತಮರಿಗೆ ಶರಣಾಗಬೇಕು. ಖಂಡಿತವಾಗಿಯೂ ನಿಯಮಗಳನ್ನು ಆಚರಿಸಿದರೆ ಆ ಭಗವಂತನ ಲೋಕಕ್ಕೆ ಹೋಗಬಹುದು. ಗುರುವಿಗೆ ಶರಣಾಗಬೇಕು. ಆದರೆ ಈ ರೀತಿಯಲ್ಲಿ ಗುರುಗಳ ಆಶ್ರಯವನ್ನು ಪಡೆದಾಗ ವೇದಗಳನ್ನು ಅರಿಯದ ಅಪಹಾಸ್ಯ ಮಾಡುವ ಜನರಿಗೆ, ಭಗವಂತನ ಅಸ್ತಿತ್ವವನ್ನು ನಂಬದ ನಾಸ್ತಿಕರಿಗೆ ಸರಿಯಾಗಿ ಬುದ್ಧಿ ಹೇಳಿ ಅಜ್ಞಾನದಿಂದ ಇರುವವರನ್ನು ಒಳ್ಳೆಯ ಮಾರ್ಗಕ್ಕೆ ಕರೆದುಕೊಂಡು ಬರಬಹುದು. ಎಷ್ಟೊಂದು ಬಾರಿ ಈ ಕೃಷ್ಣ ಭಕ್ತಿಯ ಚಳುವಳಿಯನ್ನು ಹಿಂದೂ ಮತದ ಚಳುವಳಿ ಎಂದು ಅಜ್ಞಾನಿಗಳು ಹೇಳುತ್ತಾರೆ, ಹಿಂದೂ ಜಾತಿಯ ವರ್ಗಕ್ಕೆ ಸೇರಿದ್ದು ಎಂದು ಭಾವಿಸುತ್ತಾರೆ. ಆದರೆ ಇದು ಸರಿಯಲ್ಲ. ವಿದೇಶಿಯರು ಮಾತ್ರವಲ್ಲ, ಭಾರತದ ಜನರು ಕೂಡ ಇದೇ ರೀತಿಯಲ್ಲಿ ತಿಳಿದುಕೊಂಡಿದ್ದಾರೆ. ಈ ಕೃಷ್ಣ ಪ್ರಜ್ಞೆಯ ಸಂಘದವರು ಹಿಂದೂ ಮತವನ್ನು ಪ್ರಚಾರ ಮಾಡುತ್ತಿದ್ದಾರೆ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಇದು ಸುಳ್ಳು. ವಾಸ್ತವವಾಗಿ ಹೇಳಬೇಕೆಂದರೆ ಆಚಾರ್ಯರು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಈ ಹಿಂದೂ ಎಂಬ ಪದವನ್ನು ಮೊತ್ತ ಭಗವದ್ಗೀತೆಯ ಪುಸ್ತಕವನ್ನು ಹುಡುಕಿದರೂ ಸಿಗುವುದೇ ಇಲ್ಲ. ಭಗವದ್ಗೀತೆಯ ಮಾತಿರಲಿ, ಇಡೀ ವೇದಗಳಲ್ಲಿ ಹುಡುಕಿದರೂ ಈ ಹಿಂದೂ ಎಂಬ ಪದವು ಇಲ್ಲವೇ ಇಲ್ಲ. ಈ ಹಿಂದೂ ಎಂಬ ಪದವು ಭಾರತದ ಸಮೀಪದಲ್ಲಿರುವ ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್, ಪರ್ಷಿಯಾ ಅಂತಹ ಮುಸಲ್ಮಾನರ ಪ್ರಾಂತದ ಜನರಿಂದ ಸೃಷ್ಟಿಯಾದ ಪದವು. ಸಿಂಧು ಎಂಬ ನದಿಯು ಉತ್ತರ ಪಶ್ಚಿಮ ಪ್ರಾಂತದಲ್ಲಿ ಭಾರತೀಯರನ್ನು ಹಾಗೂ ಮುಸಲ್ಮಾನರನ್ನು ಬೇರೆ ಮಾಡುತ್ತದೆ, ಬಾರ್ಡರ್ ಆಗಿದೆ. ಹೀಗಿದ್ದಲ್ಲಿ ಮುಸಲ್ಮಾನರು ಸಿಂಧು ಪ್ರದೇಶದವರು ಎಂದು ಹೇಳುವುದಕ್ಕೆ ಹಿಂದೂ ಪ್ರದೇಶದವರು ಎಂದು ಹೇಳುತ್ತಿದ್ದರು. ಏಕೆಂದರೆ ಮುಸಲ್ಮಾನರು ಸಾ ಎಂಬುವ ಅಕ್ಷರವನ್ನು ಹ ಎಂದು ಹೇಳುತ್ತಾರೆ. ಆದ್ದರಿಂದ ಸಿಂಧೂ ಜನರಿಗೆ ಹಿಂದೂ ಜನರು ಎಂದು ಹೇಳುವಂತಾಯಿತು. ಈ ಹಿಂದೂ ಎಂಬ ಪದವು ಸಂಸ್ಕೃತದ ಪದವೇ ಅಲ್ಲ, ವೇದಗಳಲ್ಲಿಯೂ ಇಲ್ಲವೇ ಇಲ್ಲ. ಸನಾತನ ಧರ್ಮವನ್ನು, ವೇದಗಳನ್ನು ಎಲ್ಲರೂ ಆಚರಿಸಬೇಕಾಗಿರುವುದು. ಆದರೆ ಈ ಸಿಂಧೂ ಪ್ರದೇಶದವರು ಮಾತ್ರ ಇದನ್ನು ಆಚರಿಸುತ್ತಿದ್ದರು, ಅಂದರೆ ಭಾರತೀಯರು ಮಾತ್ರ ಆಚರಿಸುತ್ತಿದ್ದರು. ಒಂದು ಕಾಲದಲ್ಲಿ ಇಡೀ ಪ್ರಪಂಚವು ವೇದಗಳನ್ನು ಪಾಲಿಸುತ್ತಿತ್ತು. ಆದರೆ ಕ್ರಮೇಣ ಬರೀ ಭಾರತದಲ್ಲಿ ಇರುವವರು ಮಾತ್ರ ಆಚರಿಸುವಂತಾಯಿತು. ಹೇಗೆ ಈಗ ನಮ್ಮ ಭಾರತದಲ್ಲಿ ಕೂಡ ಅನೇಕ ಮಂದಿ ವೇದ ನಿಯಮಗಳನ್ನು ಆಚರಿಸುವುದಿಲ್ಲವೋ, ಆಚರಿಸುವುದನ್ನು ಬಿಟ್ಟು ಬಿಟ್ಟರೋ, ಅದೇ ರೀತಿಯಲ್ಲಿ ನಿಧಾನವಾಗಿ ಪ್ರಪಂಚದ ಎಲ್ಲಾ ಜನರು ವೇದಗಳ ಆಚರಣೆಯನ್ನು ಬಿಟ್ಟು ಬಿಟ್ಟರು. ಇಲ್ಲದಿದ್ದರೆ ಇಡೀ ಪ್ರಪಂಚವೇ, ಆಗಿನ ಚರಿತ್ರೆಯಲ್ಲಿ ನಾವು ನೋಡಬಹುದು, ಇಡೀ ಪ್ರಪಂಚವನ್ನು ಒಬ್ಬ ರಾಜನು ಆಳುತ್ತಿದ್ದ. ಆದರೆ ಪ್ರತಿಯೊಬ್ಬನು ದೇವರನ್ನು ನಂಬಬೇಕು, ವೇದಗಳನ್ನು ಆಚರಿಸಬೇಕು, ಪ್ರಕೃತಿಯ ನಿಯಮಗಳನ್ನು ಅನುಸರಿಸಬೇಕು. ಇವುಗಳೆಲ್ಲ ನಡೆಯದಿದ್ದರೆ, ಅಂತಹ ಸಮಯದಲ್ಲಿ ಪ್ರಪಂಚವು ಕೆಟ್ಟು ಹೋದಾಗ, ಧರ್ಮಗಳನ್ನು ಆಚರಿಸದೇ ಇದ್ದಾಗ, ಭಗವಂತನು ತಾನಾಗಿಯೂ ಇಳಿದು ಬರುತ್ತಾನೆ, ಅಥವಾ ತನ್ನ ಪರಮ ಭಕ್ತರನ್ನು ಅವನ ಲೋಕದಿಂದ ಕಳುಹಿಸುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈಗ ನಮಗೆ ವೇದಗಳು ಆಚರಿಸಬೇಕೆಂದು ಗೊತ್ತಾಯಿತು. ಆದರೆ ವೇದಗಳಲ್ಲಿನ ಯಾವ ಭಾಗವನ್ನು ನಾವು ತೆಗೆದುಕೊಳ್ಳಬೇಕು? ಏಕೆಂದರೆ ನಾನು ಆಗಲೇ ನಿಮಗೆ ಉದಾಹರಣೆಯನ್ನು ನೀಡಿದೆ, ಪುರಾಣಗಳು 18. ಆದರೆ 18 ಪುರಾಣಗಳು ಎಲ್ಲರಿಗೂ ಅಲ್ಲ. ಸತ್ವಗುಣದಲ್ಲಿ ಇರುವವರಿಗೆ 6, ರಜೋಗುಣದಲ್ಲಿ ಇರುವವರಿಗೆ 6, ಹಾಗೂ ತಮೋ ಗುಣದಲ್ಲಿ ಇರುವವರಿಗೂ 1-6. ಈಗ ನನಗೆ ಯಾವ ಭಾಗ ಎಂದು ನಾನು ಕಂಡು ಹಿಡಿಯುವುದು? ಈಗ ಪಾಠಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು, ಪುಸ್ತಕಗಳನ್ನು ಓದಬೇಕು ಎಂದು ನಿರ್ಧಾರ ಆಯಿತು. ಆದರೆ ಯಾವ ಪುಸ್ತಕಗಳನ್ನು ನಾನು ಓದಬೇಕು? ಏಕೆಂದರೆ 1ನೆಯ ತರಗತಿಯಿಂದ ಹಿಡಿದು 10ನೆಯ ತರಗತಿಯ ಪುಸ್ತಕಗಳನ್ನು ರಾಶಿ ರಾಶಿಯಾಗಿ ಒಂದೇ ಕಡೆ ಹಾಕಿದೆ. ಯಾವ ಪುಸ್ತಕವನ್ನು ನಾನು ಓದಬೇಕೀಗ? ಇದನ್ನು ನಿರ್ಧರಿಸುವವನೇ ನಿಜವಾದ ಟೀಚರ್, ನಿಜವಾದ ಗುರು. ಇದೇ ರೀತಿಯಲ್ಲಿ ಈ ವೇದಗಳನ್ನು ಹೇಗೆ, ಯಾವ ವರ್ಗದವರಿಗೆ, ಎಷ್ಟು ಮಟ್ಟದ ಬುದ್ಧಿವಂತರಿಗೆ ಏನು ಉಪದೇಶಿಸಬೇಕು, ಹೇಗೆ ಜ್ಞಾನವನ್ನು ನೀಡಬೇಕು ಎಂದು ಭಗವಂತನ ಲೋಕದಿಂದ ಬರುವ ಕೃಷ್ಣದಾಸನು ಇವುಗಳನ್ನು ತೀರ್ಮಾನಿಸುತ್ತಾನೆ. ಆ ಕರುಣೆಯುಳ್ಳ ಮಹಾತ್ಮನಿಗೆ ಗೊತ್ತು, ಏನು, ಯಾವಾಗ, ಹೇಗೆ, ಎತ್ತ, ಯಾವ ವಿಧದಲ್ಲಿ ಬೋಧನೆಗಳನ್ನು ನೀಡಬೇಕೆಂದು ಅವನಿಗೆ ಚೆನ್ನಾಗಿ ಗೊತ್ತು. ಭಗವಂತನಿಗೆ ಅಥವಾ ಭಗವಂತನ ದಾಸನಿಗೆ ಗೊತ್ತು. ಒಂದು ಸಮಯದಲ್ಲಿ ಈ ವೇದಗಳನ್ನು ದುರುಪಯೋಗಿಸಿಕೊಂಡು ತಪ್ಪಾಗಿ ಆಚರಿಸಿ ಪಾಪಗಳನ್ನು ಮಾಡುತ್ತಿದ್ದ ಜನರನ್ನು ನಿಲ್ಲಿಸಲು ಭಗವಂತನು ಬಂದನು. ಜನರು ಕರ್ಮಕಾಂಡದ ಭಾಗವನ್ನು ಉಪಯೋಗಿಸಿ ಜಂತುಗಳನ್ನು ಸಾಯಿಸಿ ಕಾಲಿ ಪ್ರಸಾದ ಎಂದು ನಾಲಿಗೆ ದುರಾಸೆಯನ್ನು ಪೂರೈಸಿಕೊಳ್ಳುತ್ತಿದ್ದ ಜನರನ್ನು ಮುಗಿಸಲು ಅವತರಿಸಿದನು ಭಗವಂತನು. ಅಹಿಂಸಾ ತತ್ವಗಳನ್ನು ಬೋಧಿಸಿದನು ಬುದ್ಧನು. ಶೂನ್ಯವಾದಿ ಸಿದ್ಧಾಂತವನ್ನು ಉಪದೇಶಿಸಿದನು ಬುದ್ಧನು. ಭಗವಂತನು ಇಳಿದು ಬಂದಾಗ ಅನೇಕ ಕಾರ್ಯಗಳನ್ನು ಮಾಡುತ್ತಾನೆ. ಒಂದು ಅವತಾರದಲ್ಲಿಯೇ ಎಷ್ಟೊಂದು ಕೆಲಸಗಳನ್ನು ಮುಗಿಸುತ್ತಾನೆ ಆ ಭಗವಂತನು. ಕರ್ಮಕಾಂಡದಲ್ಲಿ ಹೇಳಿದೆ, ಯಾರು ನಾಲಿಗೆಯನ್ನು ನಿಯಂತ್ರದಲ್ಲಿ ಹಿಡಿದುಕೊಳ್ಳುವುದಕ್ಕೆ ಆಗುವುದಿಲ್ಲವೋ, ಮಾಂಸವನ್ನು ತಿನ್ನಲೇಬೇಕೆಂದು ಅನ್ನುತ್ತಾರೋ, ಅವರು ಅಮಾವಾಸ್ಯೆಯ ಅರ್ಧರಾತ್ರಿಯಲ್ಲಿ ಕಾಲಿ ದೇವಸ್ಥಾನಕ್ಕೆ ಹೋಗಿ ಒಂದು ಶ್ಲೋಕವನ್ನು ಓದಿ ಒಂದು ಮೇಕೆಯನ್ನು ಕಾಲಿ ದೇವಿಗೆ ಬಲಿ ಕೊಟ್ಟು ಆ ಮಾಂಸವನ್ನು ಪ್ರಸಾದವಾಗಿ ಸ್ವೀಕರಿಸಬಹುದು. ಈ ರೀತಿಯಲ್ಲಿ ಕರ್ಮಕಾಂಡದಲ್ಲಿ ಹೇಳಿದೆ, ನೀಡಿದೆ. ಆದರೆ ಜನರು ಇದನ್ನು ದುರುಪಯೋಗಿಸಿಕೊಂಡು ಏನನ್ನೆಂದರೆ ಏನೆಂದು ತಿನ್ನಲು ಅನೇಕ ಜಂತುಗಳನ್ನು ಕರ್ಮಕಾಂಡದ ನಿಯಮಗಳನ್ನು ತಿರಸ್ಕರಿಸಿ ಕಾಲಿದೇವಿಗೆ ನೈವೇದ್ಯವಾಗಿ ಮಾಡಿ ಹಣಕ್ಕಾಗಿ ನಾಲಿಗೆಗಾಗಿ ಕಾಲಿ ಪ್ರಸಾದ ಎಂದು ಮಾರುತ್ತಿದ್ದರು. ಇದು ತುಂಬ ವೇಗವಾಗಿ ಹರಡಿತು. ಎಲ್ಲ ಜಂತುಗಳ ಹಿಂಸೆಯು ತುಂಬ ತೀವ್ರವಾಯಿತು. ನಾನು ನಿಮಗೆ ಆಗಲೇ ಹೇಳಿದೆ, ವೇದಗಳು ಎಲ್ಲ ವರ್ಗದವರನ್ನು ಆಕರ್ಷಿಸುತ್ತದೆ. ಎಲ್ಲ ಗುಣಗಳನ್ನು ಪಡೆದವರನ್ನು ನಿಯಂತ್ರಿಸಲು ಜ್ಞಾನವನ್ನು ನೀಡಿದೆ. ಈಗ ಒಬ್ಬನಿಗೆ ಹಣ ಬೇಕು, ಒಬ್ಬನಿಗೆ ಹೆಣ್ಣು ಬೇಕು, ಸುಂದರಿ ಬೇಕು, ಒಬ್ಬಳಿಗೆ ಚೆನ್ನಾಗಿರುವ ಗಂಡ ಬೇಕು, ಆರೋಗ್ಯ ಬೇಕು, ಆಸ್ತಿ ಅಂತಸ್ತುಗಳು ಬೇಕು, ಐಶ್ವರ್ಯ ಬೇಕು, ನಾಲಿಗೆಯ ರುಚಿ ಬೇಕು, ವಿದ್ಯೆ ಬೇಕು. ಈ ರೀತಿಯಲ್ಲಿ ಎಷ್ಟೊಂದು ಲೆಕ್ಕವಿಲ್ಲದ ಆಸೆಗಳು, ಭೌತಿಕ ಸುಖಗಳು. ವೇದದ ಅಂತಿಮ ಜ್ಞಾನವು ಆ ಭಗವಂತನಾದ ಶ್ರೀಕೃಷ್ಣನಿಗೆ ಶರಣಾಗು, ಏನೂ ಬೇಡ, ಎಲ್ಲ ಆಸೆಗಳನ್ನು ಬಿಟ್ಟು ಬಿಡು ಎಂದು ಸಣ್ಣದಾಗಿ ಒಂದೇ ಒಂದು ವಾಕ್ಯದಲ್ಲಿ ಮುಗಿಸಬಹುದು. ವೇದಗಳು ಹೇಳಬಹುದು, ಹೇಳಿದರೆ ಲೆಕ್ಕವಿಲ್ಲದಷ್ಟು ಜನರು ಬರುವುದೇ ಇಲ್ಲ ವೇದಗಳ ಕಡೆಗೆ, ಆ ಕಡೆಗೆ ತಿರುಗಿ ನೋಡುವುದಿಲ್ಲ. ವೇದಗಳಲ್ಲಿ ಎಷ್ಟೊಂದು ಅವಕಾಶಗಳನ್ನು ಮಾಡಿಕೊಟ್ಟರೂ ಸಹ ಭೂಗ್ರಹದಲ್ಲಿ ವೇದಗಳ ಆಚರಣೆಗಳನ್ನು ಬಿಟ್ಟು ಬಿಟ್ಟರು. ಭಾರತದಲ್ಲಿ ಮಾತ್ರ ಅದು ಸ್ವಲ್ಪ ಮಟ್ಟದಲ್ಲಿ ಆಚರಿಸುತ್ತಿದ್ದಾರೆ ವೇದಗಳನ್ನು. ಅಂತಹದರಲ್ಲಿ ಇಷ್ಟು ಕಟ್ಟುನಿಟ್ಟಾಗಿ ಮಾತನಾಡಿದರೆ ವೇದಗಳಿಗೆ ಗಮನವನ್ನು ನೀಡುವುದೇ ಇಲ್ಲ. ವೇದದ ಅಂತ್ಯವನ್ನು ಅಂದರೆ ವೇದಾಂತವನ್ನು ಬುದ್ಧಿವಂತರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು, ಆಚರಿಸಬಲ್ಲರು. ಆದ್ದರಿಂದ ವೇದಗಳು ಏನು ಮಾಡುತ್ತದೆ ಅಂದರೆ ಎಲ್ಲದಕ್ಕೂ ಕೆಲವು ನಿಯಮಗಳನ್ನು ಹಾಕಿ ಈಗ ನಿನ್ನ ಆಸೆಯನ್ನು ಪೂರೈಸಿಕೋ ಎಂದು ಅವಕಾಶವನ್ನು ನೀಡುತ್ತದೆ. ಆಗಲೇ ನಾನು ಹೇಳಿದೆ, ನನಗೆ ಹಣ ಬೇಕು, ಆದ್ದರಿಂದ ವೇದವು ಹೇಳುತ್ತದೆ ನೀನು ಕುಬೇರನನ್ನು ಪೂಜಿಸು, ಲಕ್ಷ್ಮೀದೇವಿಯನ್ನು ಪೂಜಿಸು, ಈ ರೀತಿಯಲ್ಲಿ ಆರಾಧಿಸು, ಆ ರೀತಿಯಲ್ಲಿ ಆರಾಧಿಸು, ಈ ವ್ರತಗಳನ್ನು ಮಾಡು, ಆ ಉಪವಾಸವನ್ನು ಮಾಡು, ಹೀಗೆ ನಿಯಮಗಳನ್ನು ನೀಡುತ್ತದೆ, ಹಾಕುತ್ತದೆ ವೇದಗಳು. ಒಬ್ಬನಿಗೆ ಆರೋಗ್ಯ ಬೇಕು, ಆಗ ವೇದ ಹೇಳುತ್ತದೆ ನೀನು ಸೂರ್ಯ ಭಗವಂತನನ್ನು ಪೂಜಿಸು. ಮತ್ತೊಬ್ಬಳಿಗೆ ಒಳ್ಳೆಯ ಗಂಡ ಬೇಕು, ನೀನು ಪಾರ್ವತಿ ದೇವಿಯನ್ನು ಪೂಜಿಸು ಎಂದು ಹೇಳುತ್ತದೆ ವೇದಗಳು. ಮತ್ತೊಬ್ಬನಿಗೆ ವಿದ್ಯೆ ಬೇಕು, ನೀನು ಸರಸ್ವತಿ ದೇವಿಯನ್ನು ಪೂಜಿಸು, ಗಣೇಶನನ್ನು ಪೂಜಿಸು. ಮತ್ತೊಬ್ಬನಿಗೋ ದರಿದ್ರಗಳು, ಈ ದರಿದ್ರಗಳು ಹೋಗಬೇಕು, ಅದಕ್ಕೆ ಶನಿಯನ್ನು ಪೂಜಿಸು ಎಂದು ಹೇಳುತ್ತದೆ ವೇದಗಳು. ಮತ್ತೊಬ್ಬನಿಗೆ ಮಾಂಸ ಬೇಕು, ಅದಕ್ಕೆ ಕಾಳಿದೇವಿಯನ್ನು ಈ ರೀತಿಯಲ್ಲಿ ಪೂಜಿಸು ಎಂದು ಹೇಳುತ್ತದೆ ವೇದಗಳು. ಈ ರೀತಿಯಲ್ಲಿ ವೇದಗಳು ಎಲ್ಲರನ್ನೂ ಒಂದು ನಿಯಂತ್ರಣದಲ್ಲಿ ತಂದು ದೇವತೆಗಳಿಗೆ ಪೂಜೆ ಮಾಡುವಂತೆ ಒಂದು ಕಟ್ಟುನಿಟ್ಟಾದ ಶಿಸ್ತನ್ನು ಎಲ್ಲರಿಗೂ ಹೇಳಿಕೊಡುತ್ತದೆ. ಏಕೆ? ನಿಯಮಗಳನ್ನು ಹಾಕಿ ಎಲ್ಲವನ್ನು ಬಿಟ್ಟು ಒಂದು ದಿನ ಆ ಭಗವಂತನ ಚರಣಾರವಿಂದಗಳಿಗೆ ಶರಣು ಮಾಡುವುದಕ್ಕೆ, ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುವುದಕ್ಕೆ. ಆದ್ದರಿಂದ ವೇದಗಳು ಎಲ್ಲ ವರ್ಗದವರನ್ನು ಆಕರ್ಷಿಸುತ್ತದೆ, ಬಿಟ್ಟು ಬಿಡುವುದಿಲ್ಲ. ಒಂದನೆಯ ತರಗತಿಯ ವಿದ್ಯಾರ್ಥಿಗೆ ಏನು ನೀಡಬೇಕೋ ಅದನ್ನು ನೀಡುತ್ತದೆ, ಐದನೆಯ ತರಗತಿಯ ವಿದ್ಯಾರ್ಥಿಗೆ ಏನು ನೀಡಬೇಕೋ ಅದು ನೀಡುತ್ತದೆ, ಹತ್ತನೆಯ ತರಗತಿಯ ವಿದ್ಯಾರ್ಥಿಗೂ ಏನು ನೀಡಬೇಕೋ ಅದು ನೀಡುತ್ತದೆ ವೇದಗಳು. ಎಲ್ಲರನ್ನು ಆಕರ್ಷಿಸುತ್ತದೆ, ಎಲ್ಲರಿಗೂ ಜ್ಞಾನವನ್ನು ಕೊಡುತ್ತದೆ. ಈಗ ಮಾಂಸ ಬೇಕು, ಕಾಲಿಯನ್ನು ಪೂಜಿಸು ಎಂದು ವೇದಗಳು ಹೇಳಿತು. ಹೇಗೆ ಆ ವಿಧಾನ? ಅರ್ಧರಾತ್ರಿಯಲ್ಲಿ, ಅದು ಅಮಾವಾಸ್ಯೆಯಲ್ಲಿ, ಒಂದು ಮೇಕೆಯನ್ನು ಬಲಿ ಕೊಡುವುದು. ಇದು ತಮಾಷೆಯೇ, ಅರ್ಧರಾತ್ರಿ ಅಮಾವಾಸ್ಯೆಯಲ್ಲಿ ಹೋಗುವುದು ಒಂದು ಸಾಧಾರಣ ವಿಷಯವೇ ಅಲ್ಲ. ಇದನ್ನು ಮಾಡಲು ಮಾಂಸದ ರುಚಿಯನ್ನು ಸವಿಯುವ ಆಸೆಯನ್ನೇ ಕ್ರಮೇಣ ಬಿಟ್ಟು ಬಿಡುತ್ತಾನೆ. ನಂತರ ಶ್ಲೋಕವೊಂದನ್ನು ಓದಬೇಕು, ಇದು ವೇದಗಳಲ್ಲಿ ಹೇಳಿದೆ. ಯಾವ ರೀತಿಯಲ್ಲಿ ಇದೆ ಎಂದರೆ, ಈ ಶ್ಲೋಕ ಮೇಕೆಗೆ ಹೇಳುವುದು, ನಾನು ಈ ಜನ್ಮದಲ್ಲಿ ನನ್ನ ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲದೆ ನಿನ್ನನ್ನು ನಾನು ಈಗ ಕೊಂದು ಹಾಕುತ್ತೇನೆ, ಕೊಂದು ತಿನ್ನುತ್ತೇನೆ. ಮರು ಜನ್ಮದಲ್ಲಿ ನೀನು ಕೂಡ ನನ್ನನ್ನು ಹೀಗೆಯೇ ಬಲಿ ಕೊಟ್ಟು ತಿನ್ನು. ಈಗ ಈ ಮಾತುಗಳನ್ನು ಶ್ಲೋಕವನ್ನು ಹೇಳುವಾಗ ಒಂದಲ್ಲ ಒಂದು ದಿನ ಮಾಂಸವನ್ನು ತಿನ್ನುವ ವ್ಯಕ್ತಿ ಖಂಡಿತವಾಗಿಯೂ ಬಿಟ್ಟು ಬಿಡುತ್ತಾನೆ, ಆತನು ಬದಲಾಗುತ್ತಾನೆ, ಒಂದು ದಿನ ತನ್ನ ಪ್ರಜ್ಞೆಗೆ ಬರುತ್ತಾನೆ. ಇದೇನಪ್ಪ ಇದು, ನಾನು ನನ್ನನ್ನು ಸಾಯಿಸುವುದಕ್ಕೆ ಈ ಮೇಕೆಗೆ ಅಪ್ಪಣೆಯನ್ನು ಕೊಡುತ್ತಾ ಇದ್ದೇನೆ, ನಾನು ಈ ಕಷ್ಟವನ್ನು ನರಳುವುದನ್ನು ಖಡ್ಗದ ನೋವನ್ನು ಅನುಭವಿಸಬೇಕೇ, ಬೇಡವೇ ಬೇಡ, ನನಗೆ ಮೇಕೆಯೂ ಬೇಡ ಮಾಂಸವೂ ಬೇಡ. ಈ ರೀತಿಯಲ್ಲಿ ವೇದಗಳು ಬಹು ಚಂದವಾಗಿ ಎಲ್ಲರನ್ನು ಕ್ರಮೇಣ ಭಗವಂತನ ಚರಣಗಳಲ್ಲಿ ತಂದು ಬಿಡುತ್ತದೆ. ಈಗ ಈ ವೇದಗಳನ್ನು ಒಂದು ಕಾಲದಲ್ಲಿ ಜನರು ದುರುಪಯೋಗಿಸಿದಾಗ ಬುದ್ಧನು ಅವತರಿಸಿದ, ಅಹಿಂಸಾ ಮಾರ್ಗವನ್ನು ನೀಡಿದ. ಬುದ್ಧನು ಹೇಳಿದನು, ಪಶುಗಳನ್ನು ಹತ್ಯೆ ಮಾಡಬಾರದು, ಹಿಂಸಿಸಬಾರದು, ಏಕೆಂದರೆ ನಮಗೆ ಹೇಗೆ ನೋವಾಗುತ್ತದೋ ಅವುಗಳಿಗೆ ಕೂಡ ನೋವಾಗುತ್ತದೆ, ಆದ್ದರಿಂದ ಅಹಿಂಸೆಯನ್ನು ಆಚರಿಸಿ ಎಂದು ಅಹಿಂಸಾ ಸಿದ್ಧಾಂತವನ್ನು ಬೋಧಿಸಿದನು ಬುದ್ಧನು. ಆಗ ಜನರು ಹೇಳಿದರು, ಪಶು ಬಲಿಯನ್ನು ವೇದಗಳು ಕೂಡ ಒಪ್ಪುತ್ತದೆ, ಏಕೆ ನೀವು ಒಪ್ಪುತ್ತಿಲ್ಲ, ವೇದಗಳೇ ಅನುಗ್ರಹಿಸಿದೆ, ಏಕೆ ನೀವು ಅನುಗ್ರಹಿಸುತ್ತಿಲ್ಲ? ಆಗ ಬುದ್ಧನು ತಿರಸ್ಕರಿಸುತ್ತಾನೆ ವೇದಗಳನ್ನು, ವೇದಗಳು ಸುಳ್ಳು, ಅದನ್ನು ಅನುಸರಿಸಬೇಡಿ, ದೇವರೇ ಇಲ್ಲ, ಎಲ್ಲವೂ ಶೂನ್ಯ, ನಾವು ಬದುಕಿದ ಕಾಲಕ್ಕೆ ಯಾವ ಜೀವರಾಶಿಗಳನ್ನು ಹಿಂಸಿಸಬಾರದು, ಇದೇ ಸಿದ್ಧಾಂತ, ಈ ರೀತಿಯಲ್ಲಿ ಉಪದೇಶಿಸಿದನು ಬುದ್ಧನು. ಇಲ್ಲಿ ಬುದ್ಧನು ಎರಡು ಕಾರ್ಯಗಳನ್ನು ಮಾಡಿದನು, ಒಂದು ಅಹಿಂಸಾಚಾರಣೆಯನ್ನು ಬೋಧಿಸಿದನು, ಮತ್ತೊಂದು ಶೂನ್ಯವಾದಿ ಸಿದ್ಧಾಂತವನ್ನು ಉಪದೇಶಿಸಿದನು. ಪದ್ಮಪುರಾಣದಲ್ಲಿ ಶಿವನಿಗೆ ವಿಷ್ಣು ಹೇಳುತ್ತಾನೆ, ನಾನು ನಾಸ್ತಿಕರನ್ನು ಮೋಹಗೊಳಿಸುವುದಕ್ಕೆ, ಮೋಸ ಮಾಡುವುದಕ್ಕೆ, ಗೊಂದಲಗೊಳಿಸುವುದಕ್ಕೆ ದೇವತೆಗಳನ್ನು ಪೂಜೆ ಮಾಡುತ್ತೇನೆ, ಅವರಿಗೆ ಮೋಸ ಮಾಡುತ್ತೇನೆ, ಅವರಿಗೆ ಸುಳ್ಳು ಕೂಡ ಹೇಳುತ್ತೇನೆ. ಈಗ ಬುದ್ಧನ ಅವತಾರದಲ್ಲಿ ಭಗವಂತನೇ ನೇರವಾಗಿ ಬಂದು ದೇವರು ಇಲ್ಲ, ವೇದಗಳು ಸುಳ್ಳು ಎಂದು ಮೋಸ ಮಾಡುತ್ತಿದ್ದಾನೆ ಜನರನ್ನು. ದೇವರೇ ಬಂದು ದೇವರು ಇಲ್ಲ ಎಂದು ಹೇಳಿದಾಗ ಅದು ಮೋಸವಲ್ಲವೇ? ಹೀಗಾಗಿ ಪದ್ಮಪುರಾಣದಲ್ಲಿ ಹೇಳಿರುವ ಮಾತನ್ನು ನೆರವೇರಿಸುತ್ತಾನೆ ಭಗವಂತನು. ಆದರೆ ಒಂದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಭಗವಂತನು ಏನು ಮಾಡಿದರೂ ಅದು ದಿವ್ಯವಾದದ್ದು, ಆಧ್ಯಾತ್ಮಿಕವಾದದ್ದು. ಭಗವಂತನು ಮೋಸ ಮಾಡಿದರೂ ಸರಿ, ಕಳ್ಳತನ ಮಾಡಿದರೂ ಸರಿ, ಅದು ದಿವ್ಯವಾದದ್ದು, ಆಧ್ಯಾತ್ಮಿಕವಾದದ್ದು, ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡುವಂತಹದ್ದು. ಆದರೆ ನಾವು ಕದ್ದರೆ, ಮೋಸ ಮಾಡಿದರೆ ಅದು ಎಲ್ಲರಿಗೂ ತೊಂದರೆ ಆಗುತ್ತದೆ, ಎಲ್ಲರಿಗೂ ದುಃಖವನ್ನುಂಟು ಮಾಡುತ್ತದೆ. ಈ ರೀತಿಯಲ್ಲಿ ಭಗವಂತನ ಕಾರ್ಯಗಳು ಪ್ರತಿಯೊಂದು ಆಧ್ಯಾತ್ಮಿಕವಾದದ್ದು. ಈ ರೀತಿಯಲ್ಲಿ ಭಗವಂತನ ದಿವ್ಯವಾದ ಗುಣಗಳನ್ನು ನಾವು ಅರ್ಥ ಮಾಡಿಕೊಂಡರೆ ಸಾಕು, ಅವನ ಪರಮ ಲೋಕಕ್ಕೆ ಹೋಗಿ ಸೇರುತ್ತೇವೆ. ಇದನ್ನು ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋರ್ಜನ. ಯಾರು ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ದೇಹವನ್ನು ಬಿಟ್ಟ ನಂತರ ನನ್ನ ನಿತ್ಯವಾದ ನಿವಾಸಕ್ಕೆ ಬರುತ್ತಾರೆ, ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದೇ ಇಲ್ಲ. ಇದನ್ನು ಭಗವಂತನು ಹೇಳುತ್ತಾನೆ. ಆದ್ದರಿಂದ ಭಗವಂತನನ್ನು ತನ್ನ ಪರಮ ಭಕ್ತರಾದ ಆಚಾರ್ಯರ ಮುಖಾಂತರ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಭಗವಂತನ ಬಗ್ಗೆ ಯಾರೋ ಮೂರನೆಯವನು ಹೇಳಲು ಸಾಧ್ಯವಿಲ್ಲ, ಭಗವಂತನ ಶಕ್ತಿಗಳನ್ನು ತಿಳಿಸಲು ಸಾಧ್ಯವಿಲ್ಲ, ಭಗವಂತನ ಅಗಣಿತ ಗುಣಗಳನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಭಗವಂತನೇ ಹೇಳಬೇಕು, ಇಲ್ಲದಿದ್ದರೆ ಭಗವಂತನ ಭಕ್ತರು ಹೇಳಬಹುದು. ಏಕೆಂದರೆ ಭಗವಂತನು ಭಗವಂತನ ಭಕ್ತರು ಇಬ್ಬರ ಅನ್ಯೋನ್ಯತೆ ಎಲ್ಲವನ್ನೂ ಮೀರಿದ್ದು ತುಂಬಾ ತುಂಬಾ ತೀವ್ರವಾಗಿ ಇರುವಂತಹದು. ಭಗವಂತನ ಪ್ರತಿಯೊಂದು ಗುಣವು ಭಕ್ತನಿಗೆ ಗೊತ್ತಿರುತ್ತದೆ. ಈ ರೀತಿಯಲ್ಲಿ ಬುದ್ಧನು ಅಹಿಂಸಾಚರಣೆಯನ್ನು ಬೋಧಿಸಿ ಎಲ್ಲರೂ ಮರಣದ ನಂತರ ಶೂನ್ಯರಾಗುತ್ತಾರೆ, ಮನ್ನಾಗುತ್ತಾರೆ ಎಂದು ಶೂನ್ಯವಾದಿ ಸಿದ್ಧಾಂತವನ್ನು ಸ್ಥಾಪಿಸಿದನು. ಈಗ ಒಂದು ಸೊನ್ನೆಯನ್ನು ಒಂದು ಮಾಡಲು ಬಂದರು ಆದಿಶಂಕರಾಚಾರ್ಯರು, ಜೀರೋನ ಒನ್ ಮಾಡಲು ಬಂದರು ಆದಿಶಂಕರಾಚಾರ್ಯರು. ಎಲ್ಲಾ ಕಡೆಯೂ ಬುದ್ಧನು ಹರಡಿದ ಸಿದ್ಧಾಂತವನ್ನು ವೇದಗಳನ್ನು ತಿರಸ್ಕರಿಸಿದ ಸಿದ್ಧಾಂತವನ್ನು, ಶೂನ್ಯವಾದಿಯ ಸಿದ್ಧಾಂತವನ್ನು ಓಡಿಸಿಬಿಟ್ಟರು ಶ್ರೀ ಆದಿಶಂಕರಾಚಾರ್ಯರು. ಶ್ರೀ ಆದಿಶಂಕರಾಚಾರ್ಯರು ಬೇರೆ ಯಾರೂ ಅಲ್ಲ, ಭಗವಂತನ ಪರಮ ಭಕ್ತನಾದ ಶಿವನೇ. ಭಗವಂತನಾದ ವಿಷ್ಣುವಿನ ಆಜ್ಞೆಯಂತೆ ಅವತರಿಸಿದನು ಶಿವನು, ಆದಿಶಂಕರಾಚಾರ್ಯರಾಗಿ ಬಂದನು ಶಿವನು. ವೇದಗಳನ್ನು ಪುನಃಸ್ಥಾಪಿಸಿದರು. ಒಂದನೇ ತರಗತಿಯಲ್ಲಿ ಇದ್ದ ಜನರಿಗೆ ಈಗ ಎರಡನೇ ತರಗತಿಯ ವಿದ್ಯಾಭ್ಯಾಸವನ್ನು ಬೋಧಿಸಲು ಬಂದರು ಆದಿಶಂಕರಾಚಾರ್ಯರು. ಅವರ ಸಿದ್ಧಾಂತವು ವೇದಗಳು ಸತ್ಯ, ವೇದಗಳುಂಟು, ನಾವೆಲ್ಲರೂ ಒಂದೇ, ಅಹಂ ಬ್ರಹ್ಮಾಸ್ಮಿ, ನಾನು ನಿಮಗೆ ಆಗಲೇ ಹೇಳಿದೆ ಇದನ್ನು, ನಾವೆಲ್ಲರೂ ಆತ್ಮ, ನಾವೆಲ್ಲರೂ ಒಂದೇ, ನಾನು ಆತ್ಮ, ನೀವು ಆತ್ಮ, ದೇವರು ಕೂಡ ಆತ್ಮ, ಎಲ್ಲವೂ ಬ್ರಹ್ಮವೇ, ಈ ಒಂದು ಎಂಬ ಸಿದ್ಧಾಂತವನ್ನು ಸ್ಥಾಪಿಸಿದರು ಆದಿಶಂಕರಾಚಾರ್ಯರು. ಸೊನ್ನೆಯ ಸಿದ್ಧಾಂತವನ್ನು ಓಡಿಸಿ ನಾಶ ಮಾಡಿ ಒಂದು ಎಂಬ ಸಿದ್ಧಾಂತವನ್ನು ನೀಡಿದರು ಆದಿಶಂಕರಾಚಾರ್ಯರು. ನಂತರ ಬಂತು ದ್ವೈತ ಸಿದ್ಧಾಂತವು. ನಂತರ ತರಗತಿಯ ಶಿಕ್ಷಣೆಯನ್ನು ನೀಡಬೇಕೆಂದು, ವಿದ್ಯಾಭ್ಯಾಸವನ್ನು ನೀಡಬೇಕೆಂದು ಬಂದರು ಶ್ರೀಲ ಮಧ್ವಾಚಾರ್ಯರು. ಅದರ ನಂತರ ಬಂದರು ಶ್ರೀಲ ರಾಮಾನುಜಾಚಾರ್ಯರು, ವಿಶಿಷ್ಟಾದ್ವೈತವನ್ನು ಬೋಧಿಸಿದರು. ಇನ್ನು ಮುಂದುವರೆದ ಜ್ಞಾನವನ್ನು ನೀಡಿದರು ಇವರುಗಳು. ಬುದ್ಧನು ನೀಡಿದ ಶೂನ್ಯವನ್ನು ತಪ್ಪು ಎಂದು ಶಂಕರಾಚಾರ್ಯರು ಬೋಧಿಸಿದರು, ಒಂದು ಎಂಬುದೇ ಸರಿ ಎಂದು ಉಪದೇಶಿಸಿದರು. ಈಗ ಆದಿಶಂಕರಾಚಾರ್ಯರು ನೀಡಿದ ಆ ಒಂದು ತಪ್ಪು ಎಂದು ಹೇಳಿದರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು. ಎರಡು ಎಂಬುದೇ ಸರಿ ಎಂದು ಉಪದೇಶ ಮಾಡಿದರು. ನಾನು ಹಾಗೂ ಭಗವಂತನು ಬ್ರಹ್ಮನು, ಆದರೆ ನಾನು ಬ್ರಹ್ಮನು, ಭಗವಂತನು ಪರಬ್ರಹ್ಮನು, ಎಲ್ಲರೂ ಆತ್ಮವೇ, ಆದರೆ ನಾನು ಬರೀ ಆತ್ಮ, ಜೀವಾತ್ಮ, ಆದರೆ ಭಗವಂತನು ಪರಮಾತ್ಮ. ಈ ಉಪದೇಶಗಳನ್ನು ನೀಡಿದರು ಈ ಆಚಾರ್ಯರು. ಸೊನ್ನೆ ಒಂದಾಯಿತು, ಒಂದು ಎರಡಾಯಿತು, ಈಗ ಬಂತು ಅಂತಿಮ ಸಿದ್ಧಾಂತ. ಸಾಕ್ಷಾತ್ ಭಗವಂತನೇ, ಸ್ವಯಂ ಕೃಷ್ಣನೇ ಬಂದು ನೀಡಿದನು ಕೊನೆಯ ಸಿದ್ಧಾಂತವನ್ನು. 500 ವರ್ಷಗಳ ಹಿಂದೆ ಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಬಂದು ಈ ಕೊನೆಯ ಸಿದ್ಧಾಂತವನ್ನು ನಮಗೆ ಉಪದೇಶಿಸಿದನು. ಪದವಿ ಪೂರ್ವಕ ವಿದ್ಯಾಭ್ಯಾಸದ ತತ್ವವನ್ನು ನೀಡಿದನು ಆ ಭಗವಂತನು. ಜೀವಾತ್ಮಗಳು ಕೃಷ್ಣನ ಅಂಶಗಳೇ, ಆದ್ದರಿಂದ ನಾವು ಕೂಡ ಆ ಭಗವಂತನ ಗುಣಗಳನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಪಡೆದಿದ್ದೇವೆ. ಹೇಗೆ ಚಿನ್ನದ ಕಣವು ಕೂಡ ಚಿನ್ನವೇ ಆಗುತ್ತದೆ, ಚಿನ್ನದ ಗಣಿ ಕೂಡ ಚಿನ್ನವೇ ಆಗುತ್ತದೆ, ಎರಡೂ ಚಿನ್ನವೇ, ಆದರೂ ಕೂಡ ಚಿನ್ನದ ಕಣವು ಚಿಕ್ಕದು, ಚಿನ್ನದ ಗಣಿಯು ಪ್ರಮಾಣದಲ್ಲಿ ಅತಿ ದೊಡ್ಡದು. ನಮ್ಮ ಸಂಬಂಧ ಕೃಷ್ಣನ ಜೊತೆ ಹೀಗಿದೆ, ನಾವು ಚಿನ್ನವೇ, ಕೃಷ್ಣನು ಚಿನ್ನವೇ, ಆದರೆ ಕೃಷ್ಣನು ಅನಂತನು, ನಾವು ಅಲ್ಪರು ಅಥವಾ ನಿಯಮಿತ ಪ್ರಮಾಣದವರು. ಕೃಷ್ಣನು ಚಿನ್ನದ ಗಣಿಯಂತೆ, ನಾನು ಮತ್ತೆ ನೀವು ಚಿನ್ನದ ಉಂಗುರದಂತೆ. ನಿಸ್ಸಂದೇಹವಾಗಿ ಒಂದು ಚಿನ್ನದ ಉಂಗುರ, ಚಿನ್ನದ ವಾಲೆ ಅಥವಾ ಯಾವುದೇ ಚಿನ್ನದ ಆಭರಣವಾಗಲಿ, ಅದು ಚಿನ್ನವೇ, ಆದರೆ ಖಂಡಿತವಾಗಿಯೂ ಅದು ಚಿನ್ನದ ಗಣಿಗೆ ಹೋಲಿಸಲಾರೆವು. ಇದೇ ನಮಗೂ ಹಾಗೂ ಭಗವಂತನಿಗೆ ಇರುವ ವ್ಯತ್ಯಾಸ. ಭಗವಂತನಾದ ಕೃಷ್ಣನ ವಿಭಿನ್ನಾಂಶಗಳಾಗಿ ನಾವು ಕೂಡ ಗುಣಗಳಲ್ಲಿ ಖಂಡಿತವಾಗಿಯೂ ಭಗವಂತನೊಡನೆ ಒಂದೇ, ಆದರೆ ಪ್ರಮಾಣದಲ್ಲಿ ಅಥವಾ ಕ್ವಾಂಟಿಟಿಯಲ್ಲಿ ಖಂಡಿತವಾಗಿಯೂ ಆಕಾಶಕ್ಕೂ ಹಾಗೂ ಭೂಮಿಗೆ ಇರುವಷ್ಟು ವ್ಯತ್ಯಾಸ. ಆದ್ದರಿಂದ ನಾವು ಅಂದರೆ ಜೀವಾತ್ಮಗಳು ಭಗವಂತನೊಡನೆ ಒಂದೇ ಸಮಯದಲ್ಲಿ ಒಂದು, ಒಂದೇ ಸಮಯದಲ್ಲಿ ಬೇರೆ, ಈ ಸಿದ್ಧಾಂತವನ್ನು ನೀಡಿದರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಇದನ್ನೇ ಅಚಿಂತ್ಯ ಭೇದಾಭೇದ ಸಿದ್ಧಾಂತ ಎಂದು ಹೇಳುತ್ತೇವೆ. ಅಚಿಂತ್ಯ ಅಂದರೆ ನಮ್ಮ ಚಿಂತನೆಗೆ ಸಿಗದಿರುವುದನ್ನು ಅಚಿಂತ್ಯ ಎಂದು ಹೇಳುತ್ತೇವೆ. ಏಕೆಂದರೆ ನಮ್ಮ ಈಗಿನ ಜೀವನದಲ್ಲಿ ಒಂದು ವಸ್ತು ಒಂದೇ ಸಮಯದಲ್ಲಿ ಹೌದು, ಒಂದೇ ಸಮಯದಲ್ಲಿ ಅಲ್ಲ ಎಂದು ಊಹಿಸುವುದಕ್ಕೆ ಆಗುವುದೇ ಇಲ್ಲ, ಸಾಧ್ಯವೇ ಇಲ್ಲ. ಆದ್ದರಿಂದ ಈ ತತ್ವವನ್ನು ನಾವು ಅಚಿಂತ್ಯ ಎಂದು ಹೇಳುತ್ತೇವೆ, ಅಚಿಂತ್ಯ ಭೇದಾಭೇದ ತತ್ವ ಎಂದು ಕರೆಯುತ್ತೇವೆ. ಇದನ್ನ ಅರ್ಥ ಮಾಡಿಕೊಳ್ಳಲು ತುಂಬಾ ಕಷ್ಟ ಆಗಬಹುದು, ಆದರೆ ನಾವು ಸ್ವಲ್ಪ ಅಪ್ರಮತ್ತವಾಗಿ ಅಥವಾ ಸೀರಿಯಸ್ ಆಗಿ ಯೋಚನೆ ಮಾಡಿದರೆ ಇದು ತುಂಬಾ ಸುಲಭವಾಗಿ ಅರ್ಥವಾಗುತ್ತದೆ. ಮಮೈವಾಂಶೋ ಜೀವಭೂತ ಜೀವಲೋಕೆ ಸನಾತನಃ. ಆದ್ದರಿಂದ ನಾವು ಕೃಷ್ಣನ ಅಂಶ ಎಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣನ ಅಂಶವಾದುದರಿಂದ ನಮಗೆ ಕೂಡ ಕೃಷ್ಣನ ಗುಣಗಳು ಇವೆ, ಆದರೆ ಭಗವಂತನಿಗೆ ಈ ಗುಣಗಳ ಪ್ರಮಾಣವು ಬೇರೆ, ಅಂದರೆ ಕ್ವಾಂಟಿಟಿ ತುಂಬಾ ಅನ್ಲಿಮಿಟೆಡ್ ಆಗಿ ಇರುತ್ತದೆ, ಅನಂತವಾಗಿರುತ್ತದೆ. ಆದರೆ ನಾವು ಜೀವಾತ್ಮಗಳು ಆ ಭಗವಂತನ ಗುಣಗಳನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತೇವೆ. ಇದು ನಮಗೆ ಹಾಗೂ ಭಗವಂತನಿಗೆ ಇರುವ ವ್ಯತ್ಯಾಸ. ಈಗ ನಾವು ಒಂದೊಂದು ಕಾಲದಲ್ಲಿ ವಿಧ ವಿಧವಾದ ಸಿದ್ಧಾಂತಗಳನ್ನು ನೀಡಿದ ಆಚಾರ್ಯರನ್ನು ನಿಂದಿಸಬಾರದು, ಅವರಿಗೆ ಜ್ಞಾನವಿಲ್ಲ ಎಂದು ತಿಳಿದುಕೊಳ್ಳಬಾರದು. ಕಾಲ ಪರಿಸ್ಥಿತಿ ಹಾಗೂ ಸ್ಥಳಕ್ಕೆ ತಕ್ಕಂತೆ ಯಾವ ಮಟ್ಟದ ಜನರಿಗೆ ಏನು ಹೇಳಿಕೊಡಬೇಕೋ ಅವರಿಗೆ ತಕ್ಕಂತೆ ಬೋಧನೆಗಳನ್ನು ನೀಡಿದರು ಆಚಾರ್ಯರು. ಈಗ ನಮಗೆ ಈ ಅಂತಿಮ ಸಿದ್ಧಾಂತವು ಅರ್ಥವಾಯಿತು. ಅಚಿಂತ್ಯಾಭೇದಾಭೇದ ತತ್ವವನ್ನು ತಿಳಿದುಕೊಂಡೆವು. ಇದು ಅಂತಿಮ ಸಿದ್ಧಾಂತ, ಭಗವಂತನೇ ನೀಡಿದ ಸಿದ್ಧಾಂತ, ಇದೇ ಕೊನೆಯ ಸಿದ್ಧಾಂತ. ಹರೇ ಕೃಷ್ಣ.